ஸ்ரீகுருப்போ நம ஹரி ஓம். ஜலஜஷ்டநிவாகாரம் ஜெகதீஷபதாஸ்ரயம் ஜெகதீதர விக்ஷாதம் ஜெகந்நாதகுரும் பஜே. ஹரிதசாமுதசார குருகல கர்ணதிந்தாபனிக்கு பேழுவே பரம பகவத் பக்தரிதன ஆதரதி பேழுவது. ಹದಿನೆಂಟಲ್ಲ ಬರಸ್ಬೇಕಾ? ಹೇಳಬೇಕು. ಪದ್ಮನಾಭನು ಪಾಣಿಯೊಳಗಿಹ ವದನದಲ್ಲಿ ಋಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಇಕ್ಕೊಯೊಳಿಪ್ಪ ವಾಮನನು ವಿದಿತ ತ್ರಿವಿಕ್ರಮನು ನೇತ್ರದಿ ಮಧುಹ ತ್ವಗ್ದೇಶದೊಳಗಿಹ ಕರ್ಣದಲೀಪ ವಿಷ್ಣು ನಾಮಕ ಶ್ರವಣನೆಂದೆನಿಸಿ. ಇನ್ನ ಇಪ್ಪತ್ತು ನಾಲ್ಕು ಸ್ಥೂಲ ದೇಹದಲ್ಲಿ ಇಪ್ಪತ್ತು ನಾಲ್ಕು ತತ್ವಗಳಿವೆ. ಆ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಅಲ್ಲಿ ಇಪ್ಪತ್ತು ನಾಲ್ಕು ಕೇಶವಾದಿ ಭಗವದ್ ರೂಪಗಳ ಚಿಂತನೆ ಹೇಗೆ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಪಾಣಿ, ಪಾಣಿ ತತ್ವ ಅಂದರೆ ಪಾಣಿಯೊಳಗಿಹ ಪದ್ಮನಾಭನು. ಪಾಣಿಯಲ್ಲಿ ದಕ್ಷ ಪ್ರಜೇಶ್ವರ, ಅಲ್ಲಿ ಪದ್ಮನಾಭ. ನಂತರ ವಾಕ್, ವದನದಲ್ಲಿ ಋಷಿಕೇಶ, ವಾಕ್ಯನಲ್ಲಿ ವಕ್ತನಿ ಅಗ್ನಿದೇವರು, ಅಲ್ಲಿ ಋಷಿಕೇಶ. ಇನ್ನ ಮುಂದೆ ಹೇಳುತ್ತಾರೆ ನಾಶಿಕ ಸದನದಲ್ಲಿ ಶ್ರೀಧರನು. ಘ್ರಾಣ ನಾಶಿಕದಲ್ಲಿ ಅಶ್ವಿನಿ ದೇವತೆಗಳು, ಅಲ್ಲಿ ಶ್ರೀಧರ. ಅಂತರ ಮುಂದೆ ಹೇಳ್ತಾ ಇದ್ದಾರೆ ಜಿಸ್ಕೊಯೊಳಿಪ್ಪ ವಾಮನ. ಜಿಸ್ಕೊಯಲ್ಲಿ ವಾಮನ, ಜಿಸ್ಕೊಯಲ್ಲಿ ಯಾರು ಅಂದ್ರೆ ವರುಣ, ವರುಣದಲ್ಲಿ ವಾಮನ. ನಂತರ ಮುಂದೆ ಹೇಳುತ್ತಾರೆ ವಿದಿತ ತ್ರಿವಿಕ್ರಮನು ನೇತ್ರದಿ, ನೇತ್ರದಲ್ಲಿ ಸೂರ್ಯ, ಸೂರ್ಯ ಅಂತರ್ಗತರಾಗಿರ್ತಕ್ಕಂಥ ತ್ರಿವಿಕ್ರಮ. ನಂತರ ಮಧುಹ ತ್ವಗ್ದೇಶಡು, ತ್ವಕ್ಕಿನಲ್ಲಿ ಯಾರು ಅಂದ್ರೆ ಅಹಂಕಾರಿಕ ಪ್ರಾಣದೇವರು, ಅಲ್ಲಿ ಮಧುಹ, ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿದ ಮಧುಸೂದನ ಇದ್ದಾನೆ. ಇನ್ನ ಕರ್ಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ. ಕರ್ಣದಲ್ಲಿ ಯಾರಿದ್ದಾರೆ ಅಂದ್ರೆ ಶ್ರೋತ್ರ, ದಿಗಭಿಮಾನಿಗಳು, ಚಂದ್ರ, ಅವರೊಳಗಿರತಕ್ಕಂಥ ಭಗವಂತ ವಿಷ್ಣು ಅಂತ ತಾನೇ ಕರೆಸಿಕೊಂಡಿದ್ದಾನೆ ಎಂಬುದನ್ನ ಇಲ್ಲಿ ಅಂದರೆ ನಮ್ಮಲ್ಲಿ ಯಾವ ಯಾವ ಕ್ರಮದಲ್ಲಿ ಚಿಂತನೆ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳಲ್ಲಿ ಚಿಂತನೆ ಮಾಡುವ ಕ್ರಮವನ್ನು ತಿಳಿಸಿಕೊಡ್ತಾರೆ. ಮನದೊಳಿಹ ಗೋವಿಂದ ಮಾಧವ ಧನಪ ಸಖ ತತ್ವದಳು ನಾರಾಯಣ ಮಹತ್ತತ್ವದಳು ಅವ್ಯಕ್ತದಳು ಕೇಶವನು. ಇನಿತು ರೂಪವ ದೇಹದೊಳು ಚಿಂತನೆಯ ದೈವ ಮಹಾತ್ಮರಿಳೆಯೊಳು ಮನುಜರವು ಅವರಲ್ಲ ಅಮರರೇ ಸರಿ ಹರಿಕೃಪಾ ಬಲದಿ. ಇಲ್ಲಿ ಅವ್ಯಕ್ತದಳು ಕೇಶವನು, ಕೇಶವಾಯ ನಮಃ ಅಂದಾಗ ಅವ್ಯಕ್ತ ತತ್ವ ಅಲ್ಲಿ ಲಕ್ಷ್ಮಿ, ಭಾರತಿ, ಸರಸ್ವತಿ ಇರುತ್ತಾರೆ ಅಮುಖ್ಯಾಭಿಮಾನಿಗಳಾಗಿ, ಲಕ್ಷ್ಮೀದೇವಿ ಪ್ರಧಾನಾಭಿಮಾನಿ, ಅಲ್ಲಿ ಕೇಶವ. ಇನ್ನ ಮಹತ್ತತ್ವದಲ್ಲಿ ಬ್ರಹ್ಮ, ವಾಯು ಇವರು, ಅವರ ಅಂತರ್ಯಾಮಿ ನಾರಾಯಣ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂದಾಗ ಚಿಂತನೆ. ಮಾಧವ ಅಂದಾಗ ಹೇಳ್ತಾ ಇದ್ದಾರೆ ಧನಪ ಸಕ ತತ್ವದಳು ಮಾಧವ. ಅಹಂಕಾರ ಧನಪ ಅಂದ್ರೆ ಕುಬೇರನ ಸಖ ರುದ್ರದೇವರು, ರುದ್ರದೇವರ ತತ್ವ ಅಂದ್ರೆ ಅಹಂಕಾರ ತತ್ವ. ಆ ಅಹಂಕಾರ ತತ್ವದಲ್ಲಿ ಮಾಧವನಿದ್ದಾನೆ. ನಂತರ ಗೋವಿಂದ ಮನಸ್ತತ್ವದಲ್ಲಿ ಗೋವಿಂದನಿದ್ದಾನೆ, ಅಂದ್ರೆ ಇಂದ್ರ ಕಾಮಾದಿಗಳ ಅಂತರ್ಯಾಮಿ ಗೋವಿಂದನಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟು ಇನಿತು ರೂಪವ ದೇಹ ದೊಳು ಚಿಂತನೆಯ ದೈವ ಮಹಾತ್ಮರು ಅಂದ್ರೆ ಶಬ್ದ ಶಿಕ್ಷಣ ಹಾಕ್ತಾ ಇದ್ದಾರೆ. ಭಗವಂತ ಯಾರಿಗೆ ಯೋಗ್ಯತೆ ಇರುತ್ತೆ ಅವರಿಗೆ ಮಾತ್ರ ಇಂಥ ತತ್ವಗಳೊಳಗೆ ಭಗವದ್ ರೂಪಗಳ ಸ್ಮರಣೆ ಮಾಡುವ ಅವಕಾಶ ಕೊಡ್ತಾನೆ. ಇಲ್ಲ ಕೇಳಿದ್ರು ಕೂಡ ಮಾಡಿಸೋದು ಬಿಡಲ್ಲ. ಎಷ್ಟು ಜನ ಇದು ಗೊತ್ತಿದೆ, 24 ತತ್ವಗಳಲ್ಲಿ 24 ರೂಪಗಳಿವೆ ಅಂತ ಯಾರಿಗೆ ಗೊತ್ತಿಲ್ಲ? ಬಹಳ ಜನ ಗೊತ್ತು. ಎಷ್ಟು ಜನ ಆಚಮನಾದಿಗಳು ಮಾಡುವ ಕಾಲಕ್ಕ ಸ್ಮರಣೆ ಮಾಡ್ತಾ ಇದ್ದಾರೆ? ಬಹಳ ಕಡಿಮೆ, ಬಹಳ ಕಡಿಮೆ ಸ್ಮರಣೆ ಮಾಡ್ತಾರೆ. ಆ ತತ್ವಗಳನ್ನು ಸ್ಮರಣೆ ಮಾಡಿ ಅಲ್ಲಲ್ಲಿರತಕ್ಕಂತಹ ಭಗವದ್ ರೂಪಗಳನ್ನ ಸತತ ಸ್ಮರಣೆ ಮಾಡಬೇಕಾದ್ರೆ ದೇವರ ಗುರುಗಳ ಆಶೀರ್ವಾದ ಬೇಕಾಗುತ್ತೆ ಅದನ್ನು ಹೇಳ್ತಾರೆ. ಇನಿತು ರೂಪವ ದೇಹಗಳು ಚಿಂತನೆಯ ದೈವ, ಆ ಚಿಂತನೆಯ ದೇವರನ್ನ ಮಾಮೂಲು ಅನ್ಬಾರ್ದು, ಮಹಾತ್ಮರು ಅಂತ ಹೇಳಬೇಕು. ಇಳೆಯಳು ಮನುಜರು ಅವರಲ್ಲ, ಅವರು ಮನುಷ್ಯರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವತೆಗಳಿಗೆ ಇಂಥ ಚಿಂತನೆ ಬರುತ್ತೆ, ಒಳಗೆ ಭಗವಂತನ ರೂಪಗಳೆಲ್ಲ ಸದಾ ಸ್ಮರಣೆ ಬರ್ತಾ ಇರುತ್ತೆ. ಮನುಷ್ಯರಿಗೆ ಆಚಮನ ಕಾಲಕ್ಕಾದ್ರೂ ಬರಲಿ ಅಂತ ಹೇಳ್ತಾ ಇದೆ. ಅಮರರೇ ಸರಿ ಹರಿ ಕೃಪಾ ವರದಿ, ಭಗವಂತನ ಅನುಗ್ರಹದಿಂದ ಅಂದ್ರೆ ದೇವತೆಗಳ ಸಮಾನರಾದವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವತೆಗಳ ಸಮಾನ ಹೇಗಾಗ್ಬಿಡ್ತಾರೆ ಇವರು? ನಮಗೆ ಬಂತಪ್ಪ ಚಿಂತನೆ, ಬರ್ತಾ ಇದೆಯಾ ದೇವತೆಗಳಾಗ್ತೀವ ಅಂದ್ರೆ ದೇವತೆಗಳ ಸಮಾನ ಅಂಬೋ ಶಬ್ದಕ್ಕರ್ಥ ಸಮಾನ ಅಂತಲ್ಲ, ನಾವಿದ್ದೇವೆ, ನಮ್ ಪ್ರತಿಬಿಂಬ ಇದೆ, ನಮ್ ಪ್ರತಿಬಿಂಬ ನಮಗೆ ಸಮಾನವಾಗಿರುತ್ತೆ ಅಂದ್ರೆ ನಮ್ ಸಮಾನವ ಇಲ್ಲ. ದೇವತೆಗಳಿಗೆ ನೋಡಿ, ನಮ್ಮ ಪ್ರತಿಬಿಂಬ ನಮ್ಮಂತೆ ಇದ್ದು ನಮ್ಮ ಮೇಲೆ ಆಧಾರ ಪಟ್ಟಿದೆ, ಹಾಗೆ ನಾವು ದೇವತೆಗಳಂತೆ ಇದ್ದು ದೇವತೆಗಳ ಮೇಲೆ ಆಧಾರ ಪಟ್ಟವರಾದ್ದರಿಂದ ದೇವತೆಗಳಿಗೆ ಸರಿ ಅಂತ ಹೇಳಿದ, ಸಾದೃಶ್ಯದಿಂದ ಹೇಳಿದಷ್ಟೇ. ಹರಿಕೃಪಾ ಬಲದಿ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ನೆಲದೊಳಿಪ್ಪನು ಕೃಷ್ಣ ರೂಪದಿ, ಜಲದೊಳಿಪ್ಪನು ಹರಿಯನಿಸಿ, ಶಿಖಿಯೊಳಗೆಯಿಪ್ಪನು ಪರಶುರಾಮ, ಉಪೇಂದ್ರನೆಂದೆನಿಸಿ, ಎಲರೊಳಿಪ್ಪ ಜನಾರ್ದನನು, ಬಾಂದಳದೋಳ್ ಅಚ್ಯುತ ಗಂಧ ನರಹರಿ, ಪೊಳೆವ ಅಘೋಕ್ಷಜ ರಸಗಳೊಳು ರಸರೂಪತಾಗಿ. ಇನ್ನ ಹೇಳ್ತಾರೆ, ನೆಲದೊಳಿಪ್ಪನು ಕೃಷ್ಣ ರೂಪದಿ. ನೆಲ ಅಂದ್ರೆ ಭೂಮಿ, ಭೂಮಿಯಲ್ಲಿ ಧರಣಿ ಶನೇಶ್ವರ ಅವರಲ್ಲಿ ಕೃಷ್ಣ ರೂಪದಿಂದಿರುತ್ತಾನೆ. ಜಲದೊಳಿಪ್ಪ ನೀರಿನಲ್ಲಿ ಅಪ್ತತ್ವ ವರುಣ ಅಲ್ಲಿ ಹರಿರೂಪ, ಶಿಖಿ ಅಂದ್ರೆ ಅಗ್ನಿ ತೇಜಸ್ತತ್ವ ಅಲ್ಲಿ ಅಗ್ನಂತರ್ಗತ ಪರಶುರಾಮ ಅಂದ್ರೆ ಉಪೇಂದ್ರನೆಂದೆನಿಸಿ ಉಪೇಂದ್ರ ಅಂತ ಕರೆಸಿಕೊಂಡಿದ್ದಾನೆ. ನಂತರ ಎಲರು ವಾಯುದೇವರಲ್ಲಿ ಅಗ್ನಂತರ ಪರಶುರಾಮನೇ ಇಲ್ಲಿ ಉಪೇಂದ್ರ ರೂಪದಲ್ಲಿ ನಿಂತಿರ್ತಾನೆ. ಪರಶುರಾಮಾತ್ಮಕ ಉಪೇಂದ್ರ ಪರಶುರಾಮನ ಕಾರ್ಯ ಬೇರೆ, ಉಪೇಂದ್ರನ ಕಾರ್ಯ ಬೇರೆ. ಇಲ್ಲಿ ಉಪೇಂದ್ರನ ಕಾರ್ಯ ಬೇಕು. ಉಪೇಂದ್ರ ಬಂದ, ಹೇಗೆ ನಿಂತ? ಪರಶುರಾಮಾತ್ಮಕನಾಗಿ ನಿಂತ.
ಭೂಮಿನಲ್ಲಿ ಶನೇಶ್ವರ ಮತ್ತೆ ಅಲ್ಲಿ ಕೃಷ್ಣ ಒಂದೇ ಕೊಟ್ಟಿರ್ತಾರೆ, ಇಷ್ಟೊಂದು ಒಂದೊಂದೇ ಕೊಟ್ಟು ಮಾತ್ರ. ಪರಶುರಾಮನು ದೇವರನ್ನೇ,
ಎಲ್ಲ ಕಡೆ ಹೇಳ್ಬೇಕಲ್ಲ ಅಷ್ಟ್ಯಾಕೆ ನೀವು ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿಬಿಟ್ಟು. ದಾಸರಾಯರ ಉದ್ದೇಶ ಒಂದು ಕಡೆ ಹೇಳಿದ್ರೆ ಎಲ್ಲ ಕಡೆ ತಗೊಂತಾರೆ. ಅವರವರ ಬಿಂಬರೂಪಿ ಪರಶುರಾಮ, ಅವರ ಉಪಾಸ್ಯ ಮೂರ್ತಿ ಇದ್ದಾರಲ್ಲ, ಅಗ್ನಂತರ ಪರಶುರಾಮ, ವರುಣಾಂತರ್ಗತ ಮತ್ಸ್ಯ, ಹೌದಾ? ಈಗಲಿದ್ರೆ ಅಪ್ಪು ತತ್ವದಲ್ಲಿ ವರುಣ ಹರಿ ಅಂತ ಹೇಳಿದ್ರಲ್ಲ, ಅಂದರ್ಥ ಏನು? ವರುಣ ಪರಶುರಾಮ ಅಲ್ಲ ಹರಿ, ಅಲ್ಲಿ ಯಾವ ಮತ್ಸ್ಯ ಹರಿ ರೂಪದಲ್ಲಿದ್ದಾನೆ ಎಂದು ಚಿಂತನೆ ಮಾಡಿ. ವರುಣ ವರುಣಾಂತರ್ಗತ ಮತ್ಸ್ಯ, ಅಲ್ಲಿ ಹರಿ ಅಂದ್ರೆ ವರುಣ ಅಂದ್ರೆ ಅನೇಕ ಮತ್ಸ್ಯ ರೂಪಗಳಿಂದ ಏರ್ಪಟ್ಟ ಹರಿ. ಅದು ಎಲ್ಲಾ ಕಡೆ ಚಿಂತನೆ ಮಾಡಿ ಅಂತ ಹೇಳೋದಕ್ಕೆ ಒಂದು ಕಡೆ ಹೇಳಿ ಮುಗಿಸಿದ್ದಾರೆ. ನಿಮ್ ಪ್ರಶ್ನೆ ಏನು, ಇಲ್ಲೇ ಹೇಳಿದ್ದಾರೆ ಅಲ್ಲಲ್ಲೇ ಯಾಕೆ ಹೇಳಿಲ್ಲ ಅಂತ ಹೇಳಿ ಅಂದ್ರೆ, ಇಲ್ಲಿ ಹೇಳಿದ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಎಲ್ಲಾ ಕಡೆ ತಗೊಳ್ಳಿ. ಎಲ್ಲೆಲ್ಲಿ ಯಾವ ಯಾವ ರೂಪ ಯಾರ್ಯಾರದ್ದಿದೆ, ಯಾರ್ಯಾರು ಚಿಂತನೆ ಮಾಡುವ ರೂಪಗಳಿವೆ, ಅದರಿಂದ ಈ ರೂಪಕ್ಕೆ ಅಭಿನ್ನ ಚಿಂತನೆ ಮಾಡಿದ್ರೆ ಮುಗಿದು ಆಯ್ತಾ? ಆಗಿಲ್ಲ, ಕೊಟ್ಟಿದ್ದಾರಲ್ಲ ಪರಶುರಾಮಾದಿಗಳನ್ನು ಬಿಂಬರೂಪಕ್ಕೆ ಬೇಡ, ಅವರು ಉಪಾಸನೆ ಮಾಡುವ ರೂಪ ಯಾವುದಂತಂದ್ರೆ ಪರಶುರಾಮ. ಆ ಪರಶುರಾಮನೇ ಉಪೇಂದ್ರನೆಂದೆನಿಸಿ ಅಂತ ಶಬ್ದ ಅಲ್ಲಿ ಕೊಟ್ಟಿದ್ದಾರೆ. ಪರಶುರಾಮ ಉಪೇಂದ್ರನೆಂದೆನಿಸಿ ನಿಂತಿಪ್ಪ ಅಂದ್ರೆ ಅನೇಕ ಪರಶುರಾಮ ರೂಪಗಳಿಂದ ಕೂಡಿದ ಉಪೇಂದ್ರ ರೂಪದಿಂದ ಇದ್ದಾನೆ ಅಂತ ಅರ್ಥ. ಅಷ್ಟು ಸಾಕು, ಹೆಚ್ಚಿಗೆ ಆಳಕ್ ಹೋಗ್ಬೇಡ ಆಯ್ತಾ. ಯಾಕಂದ್ರೆ ತುಂಬಾ ಹೆಚ್ಚಿಗೆ ಆಳಕ್ ಹೋದ್ರೆ ಇದ್ದದ್ದೇ ಹೋಗ್ಬಿಡುತ್ತೆ. ಯಾಕಂದ್ರೆ ಅನುಸಂಧಾನಕ್ಕೆ ಎಟಕಲ್ಲ, ಆಳಕ್ ಹೋಗ್ತಾ ಇದ್ರೆ ಗೊತ್ತಾಯ್ತು ಅಂತ ತೃಪ್ತಿ ಬರುತ್ತಷ್ಟೇ ಹೊರತು ಅನುಸಂಧಾನಕ್ಕೆ ಎಟಕಲ್ಲ. ನಮ್ಗೆ ಎಷ್ಟು ಅನುಸಂಧಾನ ಕೆಟ್ಟಕತ್ತೋ ಅದು ಮಾಡಿಕೊಂತ ಮಾಡಿಕೊಂತ ಅಭ್ಯಾಸ ಆದ ಮೇಲೆ ನಿಮಗೆ ಆ ಯೋಗ್ಯತೆ ಇತ್ತ ಒಳಗೆ ಅವರೇ ಹೊಳಸ್ತಾರೆ, ಯಾರಿಗೂ ಹೇಳಬೇಕಾಗಿಲ್ಲ, ಒಳಗೆ ಬರುತ್ತೆ. ನಂತರ ಶಿಖಿಯರು ಅಗ್ನಿ, ಪರಶುರಾಮ ಉಪೇಂದ್ರ, ವಾಯು ತತ್ವದಲ್ಲಿ ಪ್ರವಾಹ ವಾಯುಗಳು, ಅಲ್ಲಿ ಜನಾರ್ದನ. ನಂತರ ಬಾಂದಳ ಅಂದ್ರೆ ಆಕಾಶ, ಆಕಾಶದಲ್ಲಿ ಅಚ್ಯುತ ಗಣೇಶ ದೇವರಿದ್ದಾರೆ, ಅಚ್ಯುತ ನಾಮಕನಾಗಿದ್ದಾನೆ. ಇನ್ನು ಮುಂದೆ ಹೇಳ್ತಾರೆ ಪಂಚ ತನ್ಮಾತ್ರಗಳಲ್ಲಿ ಗಂಧ, ಗಂಧ ತತ್ವದಲ್ಲಿ ವಿಶೇಷವಾಗಿ ನರಹರಿ ಅಂತ ಹೇಳಿದ್ರು, ಅಲ್ಲಿ ಬೃಹಸ್ಪತಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತಿ ಅಲ್ಲಿ ನರಹರಿ. ನಂತರ ಕೊಳೆವ ಅಧೋಕ್ಷಜ ರಸಗಳು ರಸರೂಪತಾನಾಗಿ, ರಸತತ್ವದಲ್ಲಿ ವಿಶೇಷವಾಗಿ ಉದಾನ ನಾಮಕ ವಾಯುದೇವರು, ಗಂಧತತ್ವದಲ್ಲಿ ಸಮಾನ. ಈ ರೀತಿಯಲ್ಲಿ ಅಲ್ಲಿ ನರಸಿಂಹ ಗಂಧತತ್ವದಲ್ಲಿ ರಸದಲ್ಲಿ ಅಧೋಕ್ಷದ ನಿಂತಿದ್ದಾನೆ ಎಂಬುದನ್ನ ಸದಾ ಚಿಂತನೆ ಮಾಡುತ್ತಾ. ಚಿಂತನೆ ಮಾಡುವುದು ಅಂದ್ರೆ ನಮ್ಮೊಳಗವ ಇದ್ದಾರೆ ಎಂಬ ಭಾವನೆ, ನಿಮ್ಮೆದುರಿಗೆ ನಾನಿದ್ದೇನೆ, ಯಾರಾದರೂ ಇಲ್ಲ ಅಂದ್ರೆ ಏ ಇದ್ದಾರೆ ಎದುರಿಗೆ ಅಂತ ಹೇಳ್ತೀರಲ್ಲ, ಆ ತರ ನಿಮಗೆ ಅನುಭವ ಬರ್ತಾ ಇದೆ ನಾನು ಇದ್ದದ್ದು, ನೀವಿದ್ದದ್ದು ನನಗೆ ಅನುಭವ ಬರ್ತಾ ಇದೆ. ಹಾಗೆ ಭಗವಂತನೊಬ್ಬನಿದ್ದಾನೆ ಎಂಬ ಎಚ್ಚರ ನಮಗೆ ಬರಬೇಕು. ಇಲ್ಲಿದ್ದಾನೆ, ಇಲ್ಲಿದ್ದಾನೆ, ಈ ರೂಪದಿಂದ ಸ್ವಾಮಿಯೇನು ನಮಸ್ಕಾರ ನಮಸ್ಕಾರ ಅಂತ ಆ ರೀತಿ ಒಂದಾಚಮನ ಎಂದಾದ್ರೂ ಮಾಡಿದ್ವಾ ನೋಡ್ಕೊಳ್ಳಿ. ಇವತ್ತು ಶುರು ಮಾಡಿ. ರೂಪ ಪುರುಷೋತ್ತಮನು ಸ್ಪರ್ಶ ಪ್ರಾಪಕನು ಅನಿರುದ್ಧ, ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ ಒಡೆವ ವಾಯುಸ್ಥನಾಗಿ ಸಂಕರ್ಷಣನು ಸುಸ್ಥಾಪಕ ನೆನೆಸಿ ಪಾದದಳು ದಾಮೋದರನು ಕೊಳೆವ. ಇನ್ನು ರೂಪದಲ್ಲಿ ತೇಜ ತನ್ಮಾತ್ರ ಬೃಹಸ್ಪತಿ ಅಪಾನ, ಅಲ್ಲಿ ಪುರುಷೋತ್ತಮ. ಸ್ಪರ್ಶ ತತ್ವದಲ್ಲಿ ಬೃಹಸ್ಪತಿ ವ್ಯಾನ, ಅಲ್ಲಿ ಅನಿರುದ್ಧ. ಇನ್ನು ಮುಂದೆ ಹೇಳ್ತಾರೆ ಅಲ್ಲೋಡಿ, ಸ್ಪರ್ಶದಲ್ಲಿ ರೂಪ ಪುರುಷೋತ್ತಮನು ಅಂದ್ರು, ಸ್ಪರ್ಶ ಅನಿರುದ್ಧ ಅಂತ ಹೇಳಿಲ್ಲ. ಸ್ಪರ್ಶ ಪ್ರಾಪಕನು, ಸ್ಪರ್ಶವನ್ನ ಕೊಡತಕ್ಕಂಥವ ಅನಿರುದ್ಧ, ರೂಪ ತೋರತಕ್ಕಂಥವ ಪುರುಷೋತ್ತಮ, ಈ ತರ ಅರ್ಥ ಮಾಡಿಕೊಳ್ಳಿ. ನಂತರ ಶಬ್ದ ತತ್ವ, ಶಬ್ದ ತತ್ವದಲ್ಲಿ ಆಕಾಶ ತನ್ಮಾತ್ರ ಅದು, ಅಲ್ಲಿ ಬೃಹಸ್ಪತಿ ಪ್ರಾಣ, ಅಲ್ಲಿ ಪ್ರದ್ಯುಮ್ನ ರೂಪ. ಇನ್ನ ಉಪಸ್ಥ ತತ್ವದಲ್ಲಿ ಮೊದಲು ಹೇಳಿದ್ರು ವಾಕ್ ಪಾಣಿ ಎದುರು, ನಂತರ ಪಾಯು ಉಪಸ್ಥ ಇವೆಲ್ಲ ಬೇಕಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಸ್ವಯಂಭೂಮನುಗಳು, ಅಲ್ಲಿ ವಾಸುದೇವ ತಾನು ಪ್ರಕಾಶನಂತನಾಗಿದ್ದಾನೆ. ವಾಯು ತತ್ವದಲ್ಲಿ ಮಿತ್ರನಾಮಕ ಸೂರ್ಯ, ನಂತರ ಜಯಾಪತಿಯಾದ ಸಂಕರ್ಷಣ ನಿಂತಿದ್ದಾರೆ. ಪಾದ ತತ್ವದಲ್ಲಿ ಇಂದ್ರ ಪುತ್ರ ಜಯಂತ, ಅಷ್ಟೇ ಅಲ್ಲ ಯಜ್ಞ ಶಂಭು ಇಬ್ಬರೂ ಇದ್ದಾರೆ, ಅಲ್ಲಿ ದಾಮೋದರ ಇದ್ದಾನೆ ಅಂತ ಅದ್ಭುತವಾಗಿ ಆ ರೂಪಗಳನ್ನ ಬೆಳಿಗ್ಗೆ ಆಚಮನ ಮಾಡೋ ಕಾಲಕ್ಕೆ ಯಾವಾಗ ಯಾವಾಗ ಬೇಕೋ ಅವ ಸ್ಮರಣೆ ಮಾಡುವುದು ಮಾತ್ರ ಅಲ್ಲ, ಆ ರೂಪಗಳನ್ನ ಆದಷ್ಟು ಧ್ಯಾನ ಮಾಡಲಿಕ್ಕೆ ನೋಡಿ. ಇಲ್ಲಿ ಇಲ್ಲಿ ಈ ರೂಪ ನಿಂತಿದೆ, ಈ ರೂಪ ನಿಂತಿದೆ ಅಂತ ಒಂದು ಸಲ ಮನಸ್ಸಿನಿಂದಲೇನೆ ಒಳಗಿರತಕ್ಕಂಥ ರೂಪಗಳ ಬಗ್ಗೆ ಚಿಂತನೆ ಮಾಡುತ್ತಾ ಮನಸ್ಸಿನಿಂದ ಆ ಶರೀರದೊಳಗೇನೆ ತಿರುಗಾಡಿ ಬಂದ್ರೆ ಆಯ್ತು. ನಮ್ಮ ಶರೀರದೊಳಗೆ ಎಲ್ಲಾ ಕಡೆ ಸ್ವಾಮಿ ಇಲ್ಲಿದ್ದಾನೆ 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 ಚಿಂತನೆ ಮಾಡ್ತಾ ಬಂದ್ರೆ ಆಯ್ತು. ನಂತರ ಮುಂದೆ ಹೇಳುತ್ತಾರೆ ಚತುರವಿಂಶತಿ ತತ್ವದಳು ಶ್ರೀಪತಿಯೇ ಅನಿರುದ್ಧಾದಿ ರೂಪವ ರೂಪದಿ ವಿತತನಾಗಿದ್ದು ಅಖಿಳ ಜೀವರ ಸಂಹನನದೊಳಗೆ ಪ್ರಸತಿಯಂದರಿ
ಸುತ್ತಿ
ಸುತ್ತು ಸುತ್ತುತ ಪಿತೃಗಳಿಗೆ ತರ್ಪಕ ನೆನೆಸಿ ತರ್ಪಕ ನೆನೆಸಿಕೊಂಡು ಅತುಳ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು. ಹೀಗೆ 24 ತತ್ವಗಳಲ್ಲಿ ಭಗವಂತ ಅನಿರುದ್ಧಾದ ರೂಪಗಳಿಂದ ವಿತತ, ತತ ಅಂದ್ರೆ ವ್ಯಾಪ್ತ, ವಿತತ ಅಂದ್ರೆ ವಿಶೇಷತಃ ವ್ಯಾಪ್ತ. ಮಿಕ್ಕ ದೇವತೆಗಳೆಲ್ಲ ತತರು, ಯಾಕೆ ಅಂದ್ರೆ ಅವರೆಲ್ಲರೂ ವ್ಯಾಪ್ತರಾಗಿದ್ದಾರೆ, ಆದರೆ ತಾವಾಗಿ ವ್ಯಾಪ್ತರಾಗಲಿಕ್ಕಾಗಲ್ಲ. ಭಗವಂತ ವ್ಯಾಪ್ತಿ ಕೊಟ್ಟರೆ ವ್ಯಾಪಿಸಿರಬೇಕು, ಇಲ್ಲದಿದ್ರೆ ಇಲ್ಲ. ದೇವರು ಹಾಗಲ್ಲ, ವಿತತ ವಿಶೇಷವಾಗಿ ತತ ಸ್ವತಂತ್ರನಾಗಿ ವ್ಯಾಪ್ತನಾಗಿದ್ದಾನೆ. ವಿತತನಾಗಿದ್ದು ಅಖಿಳ ಜೀವರ ಸಂಹನನಾದ ದೇಹ, ದೇಹದೊಳಗೆ ಪ್ರಕೃತಿಯಂದದಿ ಸುತ್ತಿ ಸುತ್ತುತ. ಪ್ರಕೃತಿ ಅಂತ ಹೇಳಿದ್ರೆ ಬಳ್ಳಿ, ಬಳ್ಳಿಯಂತೆ ಸುತ್ತಾಕ್ತಾ ಸುತ್ತಾಕ್ತಾ ಪಿತೃಗಳಿಗೆ ತರ್ಪಕನೆಂದೆನಿಸಿಕೊಂಡು, ಪಿತೃಗಳಿಗೆ ಆಯಾ ಜೀವರುಗಳನ್ನ ಪರಂಪರಾ ಹುಟ್ಟಿಸಿದ ಪಿತೃ, ಆ ತಂದೆಗಳು, ತಂದೆ ತಾಯಿ ಮೊದಲಾದವು, ಅಷ್ಟೇ ಅಲ್ಲ ಪಿತೃ ದೇವತೆಗಳಿಗೆ ತರ್ಪಕನೆನಿಸಿಕೊಂಡು ತೃಪ್ತಿಯನ್ನು ಕೊಡುವಂತವ ಅಂತ ಕರೆಸಿಕೊಂಡು, ಅತುಳ ಮಹಿಮ ಭಗವಂತ ಹೇಗಿದ್ದಾನೆ ಅಂದ್ರೆ ಷಣ್ಣವತಿ ನಾಮದಲ್ಲಿ ನೆಲಸಿಹನು. ಷಣ್ಣವತಿ, ನವತಿ ಅಂದ್ರೆ 90, ಷಟು ಅಂದ್ರೆ 6, ಅಂದ್ರೆ ಷಣ್ಣವತಿ 96 ಶ್ರಾದ್ದಗಳ ರೂಪದಲ್ಲಿ ಭಗವಂತನಿದ್ದಾನೆ. ಷಣ್ಣವತಿ ರೂಪಗಳು ಯಾವ್ದಾವುದು? ಭಗವಂತನ ರೂಪಗಳು, ಷಣ್ಣವತಿ ರೂಪಗಳು ಯಾವ್ದಾವುದು? ವಸುಗಳು ಎಷ್ಟು ಜನ? 8 3 ಪ್ರಕಾರ ಎಷ್ಟು? ಹೌದಾ? ಹಾಗೆ ರುದ್ರರು 33, ಆದಿತ್ಯರು 12, ಇಂದು 3. ಯಾಕೆ 3 ಹಾಕ್ಬೇಕು? ವೈಕಾರಿಕ ತೈಜಸ ತಾಮಸ ಭೇದದಿಂದ, ವೈಕಾರಿಕ ತೈಜಸ ತಾಮಸ ಪ್ರಭೇದಗಳಿಂದ 3 ಆಗಿ ಮಾಡಿದರೆ 33. 8 × 3 = 24, 11 × 3 = 33, 12 × 3 = 36, ಎಷ್ಟಾಯಿತು? 93 ಆಗುತ್ತೆ. ಕರ್ತೃ ಕರ್ಮ ಕ್ರಿಯ 3 × 3, ಅವಾಗ ಏನಾಗುತ್ತೆ? 96 ರೂಪಗಳು ಷಣ್ಣವತಿ ರೂಪದಲ್ಲಿ ನಾಮದಲ್ಲಿ ನೆಲೆಸಿದನು ಅಂತ ಇಷ್ಟೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಇವನೇ ಎಲ್ಲರಲ್ಲಿ ನಿಂತು ಪಡ್ತಾನೆ. ಏನದು ಷಣ್ಣವತಿ ರಾಮ, ಷಣ್ಣವತಿ ರೂಪಗಳೇನಿದೆ? ಯಜಮಾನನಲ್ಲಿ ಅನಿರುದ್ಧಾದಿ 24 ಅಂಶ, ಅನಿರುದ್ಧದಿಂದ ಕೇಶವಾದಿ ಅಂದರೆ 24 ರೂಪಗಳಿಂದ ಇರ್ತಾನೆ. ಅನ್ನದೊಳಗೆ 24 ರೂಪದಿಂದ, ಭೋಕ್ತೃಗಳಲ್ಲಿ 24 ರೂಪದಿಂದ, ಅವಕಾಶಪ್ರದ ವಾಸುದೇವ 24 ರೂಪದಿಂದ. ಅರ್ಥ ಆಯ್ತಾ? ಆಗಿಲ್ಲ. 24 × 4 ಎಷ್ಟಾಯ್ತು?
96.
ಎಲ್ಲರೊಳಗೂ ಕೂಡ 96 ರೂಪದಿಂದಿರುವುದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರತಿಯೊಬ್ಬರಲ್ಲೂ ಕೂಡ 96 ರೂಪ, ಪ್ರತಿಯೊಬ್ಬರಲ್ಲೂ 96 ರೂಪ. ಹೇಗೆ ಅಂದ್ರೆ ಹೇಳುತ್ತಾರೆ, ಪ್ರತಿಯೊಬ್ಬರಲ್ಲೂ ಕೂಡ ಯಜಮಾನನಲ್ಲಿ 24 ರೂಪ, ಅವರು ಊಟ ಮಾಡುವ ಅನ್ನದಲ್ಲಿ ವಿಶೇಷವಾಗಿ 24 ರೂಪ, ಒಳಗೆ ನಿಂತು ಪಿತೃಗಳು ಆವಿಷ್ಟರಾಗಿರ್ತಾರೆ ಭೋಕ್ತೃಗಳು ಅಂತ, ಅವರೊಳಗೆ 24 ರೂಪ, ಅವಕಾಶ ಪ್ರದ ವಾಸುದೇವ. ನಮ್ಮಲ್ಲೂ ಕೂಡ ನೋಡಿ, ಭಗವಂತ ಅನ್ನ ವಾಸುದೇವನು ಅನ್ನದೊಡು ನಾನಾಸು ಭಕ್ತದಿ ಸಂಕರ್ಷಣನು ಹಾಗೆ ಹೇಳಿ 5 ರೂಪಗಳಲ್ಲಿ ಇದೆಲ್ಲ ನೋಡಿದಾಗ ಒಬ್ಬೊಬ್ಬರಲ್ಲೂ ಕೂಡ 96 ರೂಪಗಳಿಂದ ಭಗವಂತ ನಿಂತಿದ್ದಾನೆ. ನಮ್ಮಲ್ಲೂ ವಸುಗಳಿದ್ದಾರೆ, ನಮ್ಮಲ್ಲೂ ರುದ್ರರಿದ್ದಾರೆ, ನಮ್ಮಲ್ಲೂ ಆದಿತ್ಯರಿದ್ದಾರೆ, ಹೌದಾ? ಅವರಲ್ಲಿ ವೈಕಾರಿಕ ತೈಲಸ ತಾಮಸ ಪ್ರಭೇದದಿಂದ 96 ರೂಪಗಳು ಭಗವಂತನದ್ದಿವೆ. ಕರ್ತೃ ಕರ್ಮ ಕ್ರಿಯಾ ಅಂತ, ಕರ್ತೃ ಜೀವ, ಜೀವನೊಳಗಿರತಕ್ಕಂಥ ಭಗವದ್ ರೂಪ, ಕರ್ತೃ ಕರ್ಮ ನಮ್ಮಿಂದ ಆಗತಕ್ಕಂಥ ಕರ್ಮ, ಆದಮೇಲೆ ಕ್ರಿಯಾ, ಅದರಲ್ಲಿ ಭಗವದ್ ರೂಪ, ಎಲ್ಲಾ ಸೇರಿ ಒಬ್ಬೊಬ್ಬರಲ್ಲೂ 96 ರೂಪದಿಂದ ಪಿತೃಗಳಲ್ಲಿ ಎಲ್ಲಾರಲ್ಲಿ ನಿಂತು ಅನುಗ್ರಹ ಮಾಡುತ್ತಾನೆ. ಅಥವಾ ಸಪರೇಟ್ ಮಾಡುತ್ತೀರಾ, ಯಜಮಾನ ಬ್ರಾಹ್ಮಣ ಅನ್ನ ವಾಸುದೇವ ಈ ರೂಪಗಳು ತಗೊಂಡಾಗ 24 ರೂಪದಿಂದ ಒಟ್ಟಾರೆ 96 ರೂಪಗಳು ಬರುತ್ತೆ ಎಂಬುದನ್ನು ತಿಳಿಸಿಕೊಡ್ತೇನೆ. ಕೊಡಲಿ ತಗೊಂಡೆ, ಗಿಡ ಕಡದೆ, ಕಡಿಯೋದು ಕ್ರಿಯಾ, ಕಡಿದು ಬಿದ್ದದ್ದು ಕರ್ಮ ಫಲ. ಕಡಿಯುವುದರ ಫಲ ಕರ್ಮ, ಕಡಿಯೋದು ಕ್ರಿಯ. ಚತುರವಿಂಶತಿ ತತ್ವದೊಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳೊಳು 1152 ರೂಪ ವಿತತನಾಗಿದ್ದೆಲ್ಲ ಜೀವರ ಜತನ ಮಾಡುವ ಗೋಸುಗ ಜಗತ್ಪತಿಗೆ ಏನಾದರೂ ಪ್ರಯೋಜನವಿಲ್ಲವಿದರಿಂದ. ಚತುರವಿಂಶತಿ ತತ್ವಗಳು 24 ತತ್ವಗಳಲ್ಲಿ ಆ ತತ್ವಾಭಿಮಾನಿಗ ತತ್ಪತಿಗಳಲ್ಲಿ ಭಗವಂತ ಎಷ್ಟಿದ್ದಾನೆ, ಎಷ್ಟು ರೂಪಗಳಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 1152 ರೂಪ, 1152 + 52 ರೂಪ ಅಂತ ಹೇಳಿದ್ರು. ಅಂದ್ರೆ ದೇವತೆಗಳು 1100 ಅಷ್ಟೇ ಅಲ್ಲ, ನೀವು 1500 ಏನ್ ಹೇಳಿದ್ರೆ 1152 ರೂಪ ಅಂದ್ರೆ ಆ ರೂಪಗಳು ಯಾವ್ದು ಯಾವ್ದು ಅಂದ್ರೆ ಓಂಕಾರ ಪ್ರತಿಪಾದ್ಯನಾದ್ದು ಒಂದು ರೂಪ, ನಂತರ ವಿಶ್ವಾದಿ 1000 ರೂಪಗಳು, ನಾರಾಯಣಾದಿ 100 ರೂಪಗಳು, ಅಜಾದಿ 51 ರೂಪಗಳು, ಇಷ್ಟೆಲ್ಲ ಸೇರಿದರೆ 1152 ರೂಪಗಳಾಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಇರತಕ್ಕಂತಹ ರೂಪಗಳಿಂದ ವಿತತನಾಗಿದ್ದು ಎಲ್ಲಾ ಕಡೆ ವ್ಯಾಪ್ತನಾಗಿದ್ದುಕೊಂಡು ಜೀವರ ಜತನ ಮಾಡುವಗೋಸ್ಕರ, ಜೀವರನ್ನ ವಿಶೇಷವಾಗಿ ಸಂರಕ್ಷಣೆ ಮಾಡಲಿಕ್ಕಾಗಿ ಇಷ್ಟು ರೂಪಗಳಿಂದ ಭಗವಂತ ಆಡತಾ ಇದ್ದಾನೆ. ಒಂದ ಎರಡ ಯುಗಗಳು ಯುಗಗಳಿಂದ ಅನೇಕ ಕೋಟಿ ಕೋಟಿ ಜನ್ಮಗಳಲ್ಲಿ ನಮ್ಮ ಸುತ್ತೇ ಇದ್ದು ನಮ್ಮ ಶರೀರದಲ್ಲಿ ಇಷ್ಟು ರೂಪಗಳಿಂದ ಆಡತಾ ಇರಬೇಕು ಅಂತ ಹೇಳಿದರೆ ಅವನಿಗೆ ಶ್ರಮ ಇಲ್ಲದೆ ಇರಬಹುದು. ಬೇಡಪ್ಪ, ಬೇಸರ ಆದ್ರೂ ಬರಬೇಕು, ಸಾಕು ಎಷ್ಟು ಕಾಲ ಮಾಡಬೇಕು ಇವರಿಗೋಸ್ಕರ, ಬೇಸರವೇ ಇಲ್ಲ, ಶ್ರಮವೂ ಇಲ್ಲ, ಆಸಕ್ತಿ ಜಾಸ್ತಿ. ಧಾರ ಮಾಡಬೇಕು, ಧಾರ ಮಾಡಲು ಆಸಕ್ತಿ, ಆಸಕ್ತಿ ಕಡಿಮೆ ಆಗ್ತಾ ಇಲ್ಲ, ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇದೆಂಥ ವಿಚಿತ್ರವಯ್ಯ, ನಮಗೆ ಬಹಳ ಭಿನ್ನನಾಗಿದ್ದಾನೆ, ನಮಗೆಲ್ಲ ಬಹಳ ಒಂದು ಚೂರು ಮಾಡಿದ ಕೂಡಲೇ ಸಾಕನ್ಸುತ್ತೆ, ಬೇಸರ ಬರ್ತಾ ಇರುತ್ತೆ, ಯಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇವನಿಗಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಅವನಂಥವನ್ನು ಚಿಂತನೆ ಮಾಡಿದ್ರೆ ನಮ್ಮನ್ನು ಕೂಡ ಹಾಗೆ ಮಾಡ್ತಾನೆ ಭಗವಂತ. ಆ ರೀತಿಯಲ್ಲಿ ಭಗವಂತನ ಜಗತ್ಪತಿಗೆ ಏನಾದರೂ ಪ್ರಯೋಜನವಿಲ್ಲವಿದರಿಂದ, ಸ್ವಾಮಿಗೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ, ಇಲ್ಲ, ಚೂರು ಇಲ್ಲ. ಯಾಕೆ ಅಂದ್ರೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬೇಕಾದ ಲೋಪ ಅವನಲ್ಲಿಲ್ಲ. ಏನಾದರೂ ಬೇಕಾಗಿದ್ರೆ ಇವರಿಂದ ಬೇಕು ಅಂತ ಅನ್ಬೇಕು, ಅವನಲ್ಲಿ ಎಲ್ಲ ತುಂಬಿದೆ, ಅವನಿಗೇನು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಒಳ್ಳೆ ಅಕ್ಕಿ ಬ್ಯಾಳಿ ಎಲ್ಲ ಮೂಟೆ ಮೂಟೆ ರಾಶಿ ರಾಶಿ ಇದೆಪ್ಪ, ಯಾರೋ ಒಂದು ಹಿಡಿ ಅಕ್ಕಿ ತಂದು ಕೊಡ್ತಾ ಇದ್ದಾರೆ, ಹಿಡಿ ಅಕ್ಕಿ ಇದೆ, ಅವ್ರು ತಂದು ಬೇಕೇನ್ರಿ ಅಂತ, ಬ್ಯಾಡ್ರಿ ಅಂತ ಹೇಳ್ತೀವಿ, ಬೇಕಂತ ಹೇಳ್ತೀರಾ? ಯಾಕೆ ಅದು ತಗೊಂಡಲ್ಲಿ ಇಟ್ಕೋಬೇಕು? ಮನೆಗೆ ರಾಶಿ ರಾಶಿ ಅಕ್ಕಿ ಇದೆ, ಅದು ತಿನ್ಲಿಕ್ಕೆ ಇಬ್ಬರು ಇರೋದು, 5 ಮೂಟೆ ಅಕ್ಕಿ ಇದೆ, ತಿನ್ಲಿಕ್ಕೆ ಗೊತ್ತಾಗಲೇ ಇದು ಹಾಕ್ಬೇಕು ಅಂತ ನೋಡ್ತಾ ಇದ್ರೆ, ಯಾರು ಕೊಡ್ಬೇಕು, ಯಾವ ಮಠ ಕೊಡ್ಬೇಕು ಅಂತ ಹೇಳಿ ಅಕ್ಕಿ ವೇಸ್ಟ್ ಆಗುತ್ತೆ. ಯಾಕೆ ಮನೆ ಬೆಳೆ ಬಂದಿದೆ, ಬಹಳ ಜನ ಮಣ್ಣು ನೋಡ್ತಾ ಇರ್ತೀವಿ, ಇಬ್ಬರೇ ಇರ್ತಾರೆ, ಯಾವುದೋ ಹೊಲ ಇರುತ್ತೆ, ಕೌಲಿಗೆ ಕೊಟ್ಟಿರ್ತಾರೆ, ಕೊಟ್ಟಿದಾಗ ಅಲ್ಲಿ ಅವ್ರು ತಂದು ಹಾಕಿರ್ತಾರೆ, ಒಂದು 10-15 ಮೂಟೆ ತಂದು ಹಾಕ್ತಾರೆ, ಇವ್ರು ಇರೋದು ಇಬ್ಬರು, ಏನ್ ತಿಂತಾರೆ ಅದನ್ನ, ಅದೆಲ್ಲ ಬಡ ಹಿಡಿದು ಹೋಗುತ್ತೆ. ಅದನ್ನ ಎಲ್ಲಿ ಕೊಡ್ಬೇಕಾ ಅಂತ ಆಲೋಚನೆ ಮಾಡುವಾಗ ಒಂದು ಹಿಡಿಯ ಸಿಕ್ಕೊಂದು ನಿಮ್ಮ ಮನೆಗೆ ಕೊಳ್ಳೆ ಅಂತ ಕೇಳಿದ್ರೆ ಬೇಡಪ್ಪ ನಮ್ಮ ಮನೆಯಾಗಿದೆ ಅಂತ ಹೇಳ್ತೀವಲ್ಲ, ಅದೇ ತರ ಭಗವಂತನಿಗೆ ಆತನಲ್ಲೇ ಆನಂದ ತುಂಬಿ ತುಳುಕ್ತಾ ಇರುವಾಗ ನಾವು ಇದು ಕೊಡ್ಲೆ ಅದು ಕೊಡ್ಲೆ ಅಂತ ಏನು ಬೇಡ ಮಹಾರಾಯ ಅಂತ. ಆದರೆ ಏನು ಬೇಡದಿದ್ರು ಕೂಡ ನಮಗಾಗಿ ದುಡಿಯುವ ಏಕೈಕ ಚೇತನ, ಶ್ರಮರಹಿತನಾಗಿ ದುಡಿಯುವ ಏಕೈಕ ಚೇತನ. ದುಡಿದದ್ದೇನು ಸತ್ಯ, ಶ್ರಮ ಇಲ್ಲ ಎಂಬುದು ಸತ್ಯ, ಆಸಕ್ತಿ ಇದೆ ಎಂಬುದು ಸತ್ಯ, ಉದ್ಧಾರ ಮಾಡಬೇಕೆಂಬ ಹಂಬಲ ಇದೆ ಎಂಬುದು ಸತ್ಯ, ನಮ್ಮ ಮೇಲೆ ಅತ್ಯಂತ ಅಭಿಮಾನ ಇದೆ ಎಂಬುದು ಸತ್ಯ, ಅಂಥ ಸ್ವಾಮಿ ನಮ್ಮ ಸುತ್ತೂ ಇದ್ದಾನೆ ಎಂಬುದು ಸತ್ಯ, ಅವನನ್ನ ಮರೆತೇ ತಿರುಗ್ತಾ ಇದ್ದೀವಿ ಎಂಬುದು ಸೂರ್ಯನಷ್ಟು ಸತ್ಯ ಅಲ್ವಾ. ಇಂದಿರಾಘವ ಶಕ್ತಿ ಮೊದಲಾದ ಒಂದಧಿಕ ದಶ ರೂಪದಿಂದಲೀ ಹೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು ಸುಂದರಪ್ರದ ಪೂರ್ಣ ಜ್ಞಾನಾನಂದಮಯ ಚಿದ್ದೇಹದೊಳು ತಾನು ಒಂದರ ಕ್ಷಣವಗಲದೆ ಪರಮಾತ್ಮನಾಗಿಪ್ಪ. ಭಗವಂತನ ವಿಶೇಷ ರೂಪಗಳು ಇಂದಿರಾಘವ ಶಕ್ತಿ ಮೊದಲಾದ ಒಂದಧಿಕ ದಶ ರೂಪದಿಂದಲೇ, ಒಂದಧಿಕ ದಶ 11 ಶಕ್ತಿ ಪ್ರತಿಷ್ಠಾ ಸಂವಿತ್ ಸ್ಫೂರ್ತಿ ಪ್ರಕೃತಿ ಕಲಾ ವಿದ್ಯಾ ಮತಿ ನೀತಿ ಮಾಯಾ ಕಾಲಶ್ಚ ಪೂರುಷ ಅಂತ ಈ ರೀತಿ 11 ರೂಪಗಳು ಬರೆಸ್ತೇನೆ ನಾನು ಪದ್ಯ ಬರೆಸೋ ಕಾಲಕ್ಕೆಲ್ಲ ಬರೆಸ್ತೇನೆ. ಈ ರೂಪಗಳೇ ನಮ್ಮ ಹರಿ ಸೇರಿಸಿಕೊಂಡು ಹರಿ ಮೊದಲ ಹರಿನಾಮಕ ನಿಮಿಕ್ಕ ಭಗವದ್ ರೂಪಗಳು ಮಿರುಗುತ್ತಿವೆ ನೋಡು ಅಂತ ಬಂತಲ್ಲ ಎಲ್ಲಿ 12 ದಳ ಕಮಲದಲ್ಲಿ. ಈ ರೀತಿಯಲ್ಲಿ ಭಗವಂತನದ್ದು ಹೇಗಿದ್ದಾನೆ ಅಂದ್ರೆ ಸ್ತ್ರೀ ರೂಪಗಳು, ಈ ಸ್ತ್ರೀ ರೂಪಗಳಿಂದಲೇ ಮಧ್ಯ ಹರಿರೂಪ ಪುರುಷ ರೂಪ ಎಲ್ಲಾ ರೂಪಗಳು ತನ್ನ ರೂಪಗಳಿಂದ ತಾನು ಸೇವಾ ಮಾಡಿಕೊಡ್ತಾ ಇದ್ದಾನೆ. ಯಾಕಂದ್ರೆ ಬೇರೆ ಯಾರೂ ಇಲ್ಲ, ಅವನೇ ಅವನಿಗೆ ಮಾಡಿಕೊಡ್ಬೇಕು. ಲಕ್ಷ್ಮೀದೇವಿಯೊಳಗೆ ಸ್ತ್ರೀ ರೂಪದಲ್ಲಿದ್ದು ಲಕ್ಷ್ಮೀದೇವಿ ಮೂಲಕ ತಾನು ಸೇವಾ ತಗೊಂಡು ತನ್ನ ಸೇವಾ ತಾನೇ ಮಾಡಿಕೊಡ್ತಾ ಇದ್ದಾನೆ. ನಂತರ ಪೊಂದಿಹನು ಸಕಲೇಂದ್ರಿಯಗಳಲ್ಲಿ ಪುರುಷನಾಮಕನು, ಈ ಸಕಲೇಂದ್ರಿಯ 11 ಇಂದ್ರಿಯಗಳಲ್ಲಿ 11 ರೂಪಗಳಿಂದ ಭಗವಂತ ಇದ್ದಾನೆ. ಹೀಗಿದ್ದಾನಪ್ಪ ಹೇಳ್ತಾ ಇದ್ದಾರೆ, ಸುಂದರಪ್ರದ ಜ್ಞಾನಾನಂದಮಯ ಪೂರ್ಣ ಜ್ಞಾನಾನಂದಮಯ ಅಂದರೆ ಎರಡು ಭುಜ ವಸ್ತ್ರ ಕುಪ್ಪಸ ಎಲ್ಲಾ ವಿಶೇಷವಾಗಿ ಕೈ ಜೋಡಿಸಿ ನಿಂತಿರುವಂತಹ ಈತನ ರೂಪಗಳೇ ಸ್ತ್ರೀ ರೂಪಗಳು. ನಮ್ಮ ಹೃದಯದಲ್ಲೇ ಮಾಲಾಕಾರವಾಗಿ ನಿಂತಿವೆ ರೂಪಗಳೆಂದು ವಿಶೇಷವಾಗಿ ಹೇಳುತ್ತಾರೆ. ಪ್ರಾಂಜಲಿಹಿ ಅಂದ್ರೆ ಕೈ ಜೋಡಿಸಿಕೊಂಡಿರತಕ್ಕಂಥ ರೂಪಗಳು ಅಲ್ಲ, ದೇವ್ರು ದೇವ್ರಿಗ ಅಂದ್ರೆ ಹೌದು ಅಂದ್ರೆ ಎಲ್ಲರ ಇಂದ್ರಿಯಗಳಲ್ಲಿ ದೇವರ ರೂಪ ಹೀಗಿದ್ದುಕೊಂಡು ಕೈ ಜೋಡಿಸಿದರೆ ಎಲ್ಲರ ಇಂದ್ರಿಯಗಳು ದೇವರ ಕಡೆ ಕೈ ಜೋಡಿಸುತ್ತೆ. ದೇವ ಬಿಂಬ ನಮ್ಮಿಂದ ಕೈ ಜೋಡಿಸೋನು ಮಾಡಬೇಕಾದ್ರೆ ಅವನ್ ಕೈ ಜೋಡಿಸಿದ್ರೆ ನಾವು ಕೈ ಜೋಡಿಸ್ತೀವಿ, ಅವನ್ ಬೇಕಾಗಿಲ್ಲ ಆದ್ರೆ ಕೈ ಜೋಡಿಸಿದ, ನಮಗಾಗಿ ಕೈ ಜೋಡಿಸಿದ, ತನಗೆ ತಾನೇ ಕೈ ಜೋಡಿಸಿದ, ಅವಾಗೆ ನಾವು ದೇವರಿಗೆ ಕೈ ಜೋಡಿಸೋದಾಗುತ್ತೆ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅದ್ಭುತವಾಗಿ ರೀತಿಯಾಗಿರ್ತಕ್ಕಂತಹ ರೂಪ. ಈ ರೂಪದಿಂದ ಸುಂದರಪ್ರದ ಸೌಂದರ್ಯಪ್ರದನಂತೆ, ನಮಗೆ ಒಳ್ಳೆ ಸೌಂದರ್ಯ ಕೊಡತಾನಂತೆ ಈ ರೂಪ ಚಿಂತನೆ ಮಾಡಿದರೆ. ಸುಂದರವಾದ ಅವಯವಗಳಿಂದ ಕೂಡಿದ್ದಾನೆ, ಸೌಂದರ್ಯ ತಂದು ಕೊಡುತ್ತಾನೆ. ಏನ್ ಸೌಂದರ್ಯ ಬೇಕು ನಮಗೆ? ಈ ಶರೀರಕ್ಕೆ ಸೌಂದರ್ಯ ಬೇಕಾ? ಸುಂದರವಾದ ದೇಹ ಬೇಕಾ? ಎಷ್ಟು ಸುಂದರ ಆಗಿದ್ರು ಕೊಳತು ನಾರ್ತಾನೆ ಇರುತ್ತದು ವೇಸ್ಟ್. ಅದಕ್ಕೆ ಸೌಂದರ್ಯ ಯಾವುದು ಬೇಕು ಅಂದ್ರೆ ಭಗವಂತನ ಚಿಂತನೆಯೇ ಸೌಂದರ್ಯ, ಭಗವಂತನ ಶರಣಾಗತರಾಗಿರುವುದೇ ಸೌಂದರ್ಯ, ಭಗವಂತನ ಅದ್ಭುತವಾದ ಸ್ನೇಹ ಪಡೆದಿರುವುದೇ ಸೌಂದರ್ಯ. ಅಂಥ ಸೌಂದರ್ಯ ಕೊಡತಕ್ಕಂಥವನಾಗಿ ಪೂರ್ಣ ಜ್ಞಾನಾನಂದಮಯ ಸಚ್ಚಿದಾನಂದ ರೂಪ ಭಗವಂತ ಏನಿದ್ದಾನಲ್ಲ, ಈತ ಹೇಗಿದ್ದಾನಪ್ಪ ಅಂದ್ರೆ ಚಿದ್ದೇಹದಳು. ಈ ರೂಪದಿಂದ ನಮ್ಮ ಸ್ವರೂಪ ದೇಹದಲ್ಲಿ ತಾನು ಒಂದರ ಕ್ಷಣವಾಗಲಾದರೆ ಪರಮಾತ್ಮನಾಗಿಪ್ಪ, ಎಲ್ಲರಿಗೂ ಪರಮಾತ್ಮನಾಗಿ ಒಂದು ಅರಕ್ಷಣ ಕೂಡ ಬಿಡದೆ ಭಗವಂತ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.
ಚಿದ್ದೇಹ
ಸ್ವಲ್ಪ
ಚಿನ್ಮನಸ್ಸು ಜಡ ಮನಸ್ಸು ಇದರ
ಚಿನ್ಮನಸ್ಸು ಅಂದ್ರೆ ಚಿದ್ದೇಹದೊಳಗಿರುವ ಮನಸ್ಸು ಚಿನ್ಮನಸ್ಸು, ಜಡ ಮನಸ್ಸು ಅಲ್ಲ.